ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನು ನಮ್ಮ ಮಧ್ಯಸ್ಥನು. ಕರ್ತನಲ್ಲಿ ಆತ್ಮೀಯ ಪ್ರಿಯ ಕೇಳುಗರೆ, ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ. ತಿಮೋತಿಗೆ ಬರೆದ 1 ಪತ್ರಿಕೆ 2:5 ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಎಂಬುದಾಗಿ ತಿಳಿಸುತ್ತದೆ. ಈ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸಮಸ್ತಕ್ಕೂ ಒಡೆಯನೆ, ನೀತಿಯುಳ್ಳ ತಂದೆಯೇ, ಪರಲೋಕದಲ್ಲಿ ಕುಳಿತು ಭೂಮಿಯ ಮಕ್ಕಳನ್ನು ಕಣ್ಣುತ್ತು ನೋಡುವಂತಹ ಸ್ವಾಮಿ ದೇವ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಮಾತನಾಡು. ನಿನ್ನ ವಾಕ್ಯವನ್ನು ಕಲಿತು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವ ಹಾಗೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಹೌದು ದೇವ, ನೀನು ಪರಲೋಕದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ದೇವರಾಗಿದ್ದೀಯಾ, ನಮಗೋಸ್ಕರ ನೀನು ಬೇಡುವಂಥ ದೇವರಾಗಿದ್ದೀಯಾ ಸ್ವಾಮಿ. ಆ ನಿಟ್ಟಿನಲ್ಲಿ ರಾಜ, ಯಾವ ರೀತಿಯಲ್ಲಿ ನೀನು ಪರಲೋಕದಲ್ಲಿ ನಮಗೋಸ್ಕರ ತಂದೆಯ ಬಲಪಾಸದಲ್ಲಿ ಕುಳಿತು ಬೇಡುವವನಾಗಿದ್ದೀಯಾ ಎಂಬುದನ್ನು ಈ ದಿನದಲ್ಲಿ ನಾವು ಕಲಿಯಲು ಹೋಗುವಾಗ ನೀನೇ ನಮ್ಮ ಸಂಗಡ ಇದ್ದು ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅದನ್ನು ಹರಿತುಕೊಂಡು ಸ್ವಾಮಿ ನಮ್ಮ ಪಾಪಗಳನ್ನ ಬಿಟ್ಟು ಮನ ತಿರುಗಿ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಮಧ್ಯಸ್ಥಿಕನಾಗಿರ್ತಕ್ಕ ಆದರೆ ತನ್ನ ಸ್ವಂತ ಜನಗಳು ಆತನನ್ನು ಅಂಗೀಕರಿಸಿಕೊಳ್ಳದೆ ಆತನನ್ನು ಸಿಲುಬೆಗೆ ಹಾಕಿದರು. ಆತನು ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಮರಣವನ್ನು ಹೊಂದಿದನು. ಮರಣವನ್ನು ಹೊಂದಿದ ನಂತರ ಆತನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಮರಣವನ್ನು ಜಯಿಸಿ ಪರಲೋಕಕ್ಕೆ ಏರಿವುದನು. ಪರಲೋಕಕ್ಕೆ ಹೇರಿ ಹೋದಂಥ ಯೇಸು ಸ್ವಾಮಿ ಈಗ ಏನು ಮಾಡುತ್ತಿದ್ದಾರೆ ಅನ್ನುವಂತಹ ಸಂದೇಹ ಅನೇಕ ಕ್ರೈಸ್ತರಲ್ಲಿ ಇವತ್ತಿಗೂ ಸಹ ಇದೆ. ಅನೇಕರು ಹೇಳುವಂಥವರಾಗಿದ್ದಾರೆ, ಆತನು ಹೋಗಿ ನಮಗೆ ಸ್ಥಳವನ್ನು ಸಿದ್ಧ ಮಾಡುವವನಾಗಿದ್ದಾನೆ ಎಂಬುದಾಗಿ. ಇನ್ನು ಕೆಲವರು ಆತನು ಪರಲೋಕದಲ್ಲಿದ್ದಾನೆ ಎನ್ನುವ ರೀತಿಯಲ್ಲಿ ಹೇಳುವಂಥವರಾಗಿದ್ದಾರೆ. ಆದರೆ ಆತನ ಕೆಲಸ ಏನು? ಈ ಲೋಕಕ್ಕೆ ಆತನು ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ ಆಗಿ ಬಂದು ಮರಣವನ್ನು ಹೊಂದಿದನು. ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಆತನು ಬೇರೆ ಒಂದು ಕೆಲಸವನ್ನು ಆರಂಭಿಸಿದ್ದಾನೆ. ಆ ಕೆಲಸ ಏನೆಂದರೆ ನಮ್ಮ ಮಧ್ಯಸ್ಥಿಕನಾಗಿ ನಮ್ಮ ಪಾಪಗಳಿಗೋಸ್ಕರ ತಂದೆಯ ಬಳಿಯಲ್ಲಿ ಬೀಡುವವನಾಗಿದ್ದಾನೆ, ವಿಜ್ಞಾಪಿಸುವಂತೆವನಾಗಿದ್ದಾನೆ. ಯಾವ ರೀತಿಯಲ್ಲಿ ಆತನು ತಂದೆ ಬಳಿಯಲ್ಲಿ ನಮಗೋಸ್ಕರ ವಿಜ್ಞಾಪಿಸುವಂತೆವನಾಗಿದ್ದಾನೆ ಅನ್ನುವಂಥದ ವಿಚಾರವನ್ನು ಈ ದಿನದಲ್ಲಿ ನಾವು ಸತ್ಯವೇದದ ಆಧಾರದೊಂದಿಗೆ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತಂದೆಯ ಬಳಿಯಲ್ಲಿ ಕುಳಿತು ಯಾವ ರೀತಿಯಲ್ಲಿ ವಿಜ್ಞಾಪಿಸ್ತಕ್ಕಂಥವನಾಗಿದ್ದಾನೆ, ಬೇಡುವವನಾಗಿದ್ದಾನೆ ಎನ್ನುವುದಕ್ಕೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಉದಾಹರಣೆಗಳನ್ನು ನಾವು ಗಮನಿಸುವುದಾದರೆ ಮೊದಲನೇದಾಗಿ ನಮಗೆ ಉದಾಹರಣೆಯಾಗಿ ಬರ್ತಕ್ಕಂಥದ್ದು ಯಾರೆಂದರೆ ಅಬ್ರಹಾಮ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 20-21 ತನಕ ಓದುವುದಾದರೆ, ಅಲ್ಲಿ ದೇವರು ಸೋದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕಿಂತ ಮೊದಲು ಯಾರ ಬಳಿಯಲ್ಲಿ ಬಂದು ವಿಜ್ಞಾಪಿಸುವಂಥವರಾಗಿದ್ದಾರೆ ಅಂದರೆ ಅಬ್ರಹಾಮ್ನ ಬಳಿಯಲ್ಲಿ ಬಂದು ಕೇಳುವಂಥವರಾಗಿದ್ದಾರೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸೋದೋಮ್ ಗೊಮೋರ ವಿಷಯವಾಗಿ ಎಷ್ಟು ದೊಡ್ಡ ಮೊರೆ ನನಗೆ ಮುಟ್ಟಿತು, ಆ ಊರಿನವರ ಮೇಲೆ ಉರಿಸಿರುವ ಪಾಪವು ಎಷ್ಟು ಘೋರವಾದದ್ದು, ನಾನು ಹಿಡಿದು ಹೋಗಿ ನನಗೆ ಮುಟ್ಟಿದ ಮೋರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳಿಯುತ್ತೇನೆ ಅಂದನು. ಆತ್ಮೀಯ ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸೋದೋಮ್ ಗೊಮೋರದ ಪಟ್ಟಣದ ಆ ಒಂದು ದೊಡ್ಡ ಪಾಪ ದೇವರಿಗೆ ಮುಟ್ಟಿದೆ. ಅದು ಘೋರವಾದಂಥ ಪಾಪ. ಆ ಪಾಪ ನಿಜವಾಗಲೂ ಸಹ ಆ ಜನಗಳು ಮಾಡ್ತಾ ಇದ್ದಾರಾ ಇಲ್ಲವೋ ಅನ್ನುವುದನ್ನು ಪರೀಕ್ಷಿಸಲು ದೇವರೇ ಸ್ವತಃ ಬರುವಂಥವರಾಗಿದ್ದಾರೆ. ದೇವದೂತರೊಂದಿಗೆ ಅವರು ಬರುವಂಥವರಾಗಿದ್ದಾರೆ, ಆ ಪಟ್ಟಣವನ್ನು ವೀಕ್ಷಿಸುವಂಥವರಾಗಿದ್ದಾರೆ. ಆ ಪಟ್ಟಣಕ್ಕೆ ದಂಡನೆಯನ್ನು ಕೊಡುವುದಕ್ಕಿಂತ ಮೊದಲು ಆ ಪಟ್ಟಣವನ್ನು ವೀಕ್ಷಿಸುವಂಥವರಾಗಿದ್ದಾರೆ, ಆ ಪಟ್ಟಣದ ಪಾಪವನ್ನು ನೋಡುವಂಥವರಾಗಿದ್ದಾರೆ. ಅದಕ್ಕೂ ಮೊದಲೇ ಆ ಪಟ್ಟಣವನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ದೇವರು ತನ್ನ ಸೇವಕನಾದಂತಹ ಅಬ್ರಹಾಮನಿಗೆ ತಿಳಿಸುವಂಥವರಾಗಿದ್ದಾರೆ. ಆದರೆ ಆ ಒಂದು ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಎಂಥ ರೀತಿಯ ಪಾಪವಿತ್ತು, ಯಾವ ರೀತಿಯ ಪಾಪವಿತ್ತು ಎಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸುವಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 4-5 ತನಕ ಓದುವುದಾದರೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಾಹಿತವಾಗಿ ಸೋದೋಮಿನ ಪಟ್ಟಣದವರೆಲ್ಲರೂ ಒಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರೇ ಎಲ್ಲಿ, ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರನ್ನೇ ನಮಗೆ ಸಂಗಮ ಆಗಬೇಕೆಂದು ಕೂಗಿ ಹೇಳಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಇದ್ದಂತಹ ಒಂದು ಪಾಪ ಯಾವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವುದಾದರೆ ಅದು ಸಲಿಂಗ ಕಾಮ. ದೇವರು ಆದಿಯಲ್ಲಿ ಒಂದು ಗಂಡಿಗೆ ಹೆಣ್ಣು, ಆದಾಮಳಿಗೆ ಅವಳು ಎಂಬುದಾಗಿ ಆ ಮದುವೆ ಸಂಬಂಧವನ್ನು ಏರ್ಪಡಿಸಿದರು. ಆದರೆ ಅದನ್ನು ನಾಶ ಮಾಡುವ ನಿಟ್ಟಿನಲ್ಲಿ ಈ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಒಂದು ಅಸಹ್ಯವಾದಂತಹ ಒಂದು ಪಾಪದ ಕಾರ್ಯ ನಡೀತಾ ಇತ್ತು. ಅದು ಏನೆಂದರೆ ಗಂಡು ಗಂಡು ಹೆಣ್ಣು ಹೆಣ್ಣಿಗೆ ಅನ್ನುವಂತಹ ಒಂದು ಅಸಹ್ಯವಾದಂತಹ ಸಲಿಂಗ ಕಾಮ ಇದ್ದ ಕಾರಣದಿಂದ ಆ ಪಟ್ಟಣದ ಭಯಂಕರವಾದ ಪಾಪ ದೇವರಿಗೆ ಮುಟ್ಟಿತ್ತು. ಆ ಕಾರಣದಿಂದಲೇ ದೇವರು ಆ ಪಟ್ಟಣವನ್ನು ನಾಶ ಮಾಡಬೇಕೆಂಬುದಾಗಿ ಬರುವಂಥವರಾಗಿದ್ದಾರೆ. ಆ ಬರುವಂಥ ಸಂದರ್ಭದಲ್ಲಿ ತನ್ನ ದಾಸನಾದಂಥ ತನ್ನ ಸೇವಕನಾದಂತಹ ಅಬ್ರಹಾಮನಿಗೆ ಹೇಳುವಂಥವರಾಗಿದ್ದಾರೆ. ಅದಕ್ಕೆ ಅಬ್ರಹಾಮನು ದೇವರ ಮಧ್ಯದಲ್ಲಿ ನಿಂತುಕೊಂಡು, ದೇವರ ಮುಂಭಾಗದಲ್ಲಿ ನಿಂತುಕೊಂಡು ಯಾವ ರೀತಿಯಲ್ಲಿ ಆ ಪಾಪದಿಂದ ತುಂಬಿರತಕ್ಕಂಥ ಪಟ್ಟಣಕ್ಕೋಸ್ಕರ ಬೇಡುವಂಥವನಾಗಿದ್ದಾನೆ, ಆ ರೀತಿಯಾಗಿ ಯೇಸು ಸ್ವಾಮಿ ಸಹ ಪಾಪದಿಂದ ತುಂಬಿರತಕ್ಕಂಥ ಈ ಲೋಕದ ಜನರಿಗೋಸ್ಕರ ತಂದೆಯ ಬಳಿಯಲ್ಲಿ ಬೇಡುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಅದಕ್ಕೆ ಉದಾಹರಣೆಯಾಗಿಯೇ ನಾವು ನೋಡುವಂಥವರಾಗಿದ್ದೇವೆ. ಈ ವಾಕ್ಯಗಳನ್ನು ಗಮನಿಸುವುದಾದರೆ ಅಬ್ರಹಾಮನು ಯಾವ ರೀತಿಯಲ್ಲಿ ದೇವರ ಬಳಿಯಲ್ಲಿ ಬೇಡುವಂಥವನಾಗಿದ್ದಾನೆ ನೋಡಿ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 23ನೇ ವಚನವನ್ನು ಓದಬೇಕಾದರೆ, ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವೆಯೋ ಎಂಬುದಾಗಿ ಕೇಳುವಂಥವನಾಗಿದ್ದಾನೆ. ಅಲ್ಲಿ ಪಾಪ ಇರತಕ್ಕಂಥದ್ದು ನಿಜ, ಆದರೆ ಅಲ್ಲಿ ನೀತಿವಂತರು ಸಹ ಇದ್ದಾರೆ. ಆ ದುಷ್ಟರನ್ನು ಸಾಯಿಸುವ ಸಮಯದಲ್ಲಿ ನೀತಿವಂತರನ್ನು ನೀನು ಸಾಯಿಸ್ತೀಯಾ, ನೀತಿವಂತರಿಗೂ ಸಹ ದಂಡನೆಯನ್ನು ತರ್ತೀಯಾ ಎಂಬುದಾಗಿ ದೇವರನ್ನು ಅಬ್ರಹಾಮ ಕೇಳುವಂಥವನಾಗಿದ್ದಾನೆ. ಅದಕ್ಕೆ ದೇವರು ಕೊಡುವಂತಹ ಉತ್ತರಗಳನ್ನು ನಾವು ಗಮನಿಸುವುದಾದರೆ ಅಬ್ರಹಾಮನು ಸಹ ದೇವರ ಮುಂದೆ ಮಾತನಾಡುವಂಥವನಾಗಿದ್ದಾನೆ. ಅವನು ಕೇಳುವಂತನೆಂದರೆ 50 ಜನ ಆ ಪಟ್ಟಣದಲ್ಲಿ ನೀತಿವಂತರಿದ್ದರೆ ಆ 50 ಜನರಿಗೋಸ್ಕರ ಪಟ್ಟಣವನ್ನು ನೀ ನಾಶ ಮಾಡುತ್ತೀಯಾ ಎಂಬುದಾಗಿ ದೇವರ ಬಳಿಯಲ್ಲಿ ಕೇಳುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅಬ್ರಹಾಮನು ದೇವರ ಸಂಗಡ ಯಾವ ರೀತಿಯಲ್ಲಿ ಬೇಡಿಕೊಳ್ತಕ್ಕಂಥವನಾಗಿದ್ದಾನೆ ಆ ಪಟ್ಟಣಕ್ಕೆ ಎಂಬುದನ್ನು ನಾವು ನೋಡುವುದಾದರೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡು ಈ ಪಾಪದ ಪ್ರಪಂಚಕ್ಕೋಸ್ಕರ ಪಾಪಿಗಳಾಗಿರ್ತಕ್ಕಂಥ ನನಗೂ ನಿಮಗೋಸ್ಕರ ಬೇಡಿಕೊಳ್ಳುವಂಥವನಾಗಿದ್ದಾನೆ. ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ವಕೀಲನು ಎಂಬುದಾಗಿ ಕ್ರಿಸ್ತನನ್ನು ಹೇಳ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಸೋದೋಮ್ ಗೋಮರ ಪಟ್ಟಣಕ್ಕೆ ವಕೀಲನಾಗಿರ್ತಕ್ಕಂತಹ ಅಬ್ರಹಾಮನು ದೇವರ ಸನ್ನಿಧಿಯಲ್ಲಿ ಬೇಡುವಂಥವನಾಗಿದ್ದಾನೆ, ದೇವರ ಸನ್ನಿಧಿಯಲ್ಲಿ ಕೇಳುವಂಥವನಾಗಿದ್ದಾನೆ. ಇನ್ನು 26ನೇ ವಚನವನ್ನು ಓದಬೇಕಾದರೆ, ಸೋದೋಮಿನಲ್ಲಿ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುವೆನು ಅಂದನು. ದೇವರಿಗೆ ಗೊತ್ತು ಪ್ರಿಯರೇ, ದೇವರು ಹೇಳುವಂಥವರಾಗಿದ್ದಾರೆ. ಆ ಸೋದೋಮ್ ಗೋಮರ ಪಟ್ಟಣದಲ್ಲಿ ಓಕೆ 50 ಜನ ಇದ್ರೆ ಆ ಪಟ್ಟಣವನ್ನು ನಾಶ ಮಾಡದೆ ನಾನು ಉಳಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅಬ್ರಹಾಮನಿಗೆ ವಾಗ್ದಾನ ಕೊಡ್ತಕ್ಕಂಥವರಾಗಿದ್ದಾರೆ. ನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರ ವಾಕ್ಯದಲ್ಲಿ ನೋಡಬೇಕಾದರೆ ಮುಂದೆ ಹೋಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೆ ಅಬ್ರಹಾಮನು, ಹೀಗೋ ಮಣ್ಣು ಬೂದಿಯು ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 50 ಮಂದಿ ನೀತಿವಂತರಿಗೆ 5 ಮಂದಿ ಕಡಿಮೆ ಆಗಿದ್ದರು, 5 ಮಂದಿ ಕಡಿಮೆ ಆಗಿದ್ದಕ್ಕೆ ಪಟ್ಟಣವೆಲ್ಲ ನಾಶ ಮಾಡುವೆಯೋ ಎಂದು ಕೇಳಲು ಯೆಹೋವನು, ಅಲ್ಲಿ 45 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮ ಕೇವಲ ಈ ಪಟ್ಟಣಕ್ಕೋಸ್ಕರ ಬೇಡಿಕೊಳ್ಳುತ್ತಾ ಇಲ್ಲ, ಅಬ್ರಹಾಮ ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ. ದೇವರ ಸಂಗಡ ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು, ಯಾವ ರೀತಿಯಲ್ಲಿ ಬೇಡಿಕೊಳ್ಳಬೇಕು ಎನ್ನುವುದನ್ನು ಸಹ ಅಬ್ರಹಾಮನ ಮುಖಾಂತರವಾಗಿ ನಾವು ಈ ವಿಚಾರದಲ್ಲಿ ಅರಿತುಕೊಳ್ಳಬಹುದಾಗಿದೆ. ಅವನು ಕೇವಲ ಪಾಪಿಗಳಿಗೋಸ್ಕರ ಬೇಡ್ತಾ ಇಲ್ಲ, ಪಾಪಿಗಳಿಗೋಸ್ಕರ ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ. 50-45 ಬರತಕ್ಕಂಥವನಾಗಿದ್ದಾನೆ, 40 ಬರತಕ್ಕಂಥವನಾಗಿದ್ದಾನೆ, 30 ಬರತಕ್ಕಂಥವನಾಗಿದ್ದಾನೆ, 20 ಬರತಕ್ಕಂಥವನಾಗಿದ್ದಾನೆ, 10 ಬರತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ 32ನೇ ವಚನವನ್ನು ಓದುವುದಾದರೆ, ಸ್ವಾಮಿ ನಿನಗೆ ಸಿಟ್ಟಾಗಬಾರದು, ಇನ್ನೂ ಒಂದೇ ಸಾರಿ ಮಾತನಾಡುತ್ತೇನೆ, ಒಂದು ವೇಳೆ 10 ಮಂದಿ ಸಿಕ್ಕರು ಎನ್ನಲು ಆತನು, 10 ಮಂದಿಯ ನಿಮಿತ್ತವು ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಸೋದೋಮ್ ಗೋಮುರ ಪಟ್ಟಣ ಯಾವ ರೀತಿಯಲ್ಲಿ ಪಾಪದಲ್ಲಿ ತುಂಬಿತ್ತು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ಅಬ್ರಹಾಮನು ಆ ಒಂದು ಪಾಪದ ಪಟ್ಟಣಕ್ಕೋಸ್ಕರ ಬೇಡಿಕೊಳ್ತಕ್ಕಂಥವನಾಗಿದ್ದಾನೆ. ಆದರೆ ಆ ಪಟ್ಟಣದಲ್ಲಿ 10 ಜನ ನೀತಿವಂತರು ಇಲ್ಲದೆ ಹೋದ ಕಾರಣದಿಂದ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಅಬ್ರಹಾಮನ ಜೊತೆಯಲ್ಲಿ ಮಾತನಾಡುವುದನ್ನು ನಿಲ್ಲಿಸ್ತಕ್ಕಂಥವನಾಗಿದ್ದಾನೆ. 33ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಯೆಹೋವನು ಅಬ್ರಹಾಮನ ಸಂಗಡ ಮಾತನಾಡುವುದನ್ನು ಮುಗಿಸಿ ಹೊರಟು ಹೋದನು, ಅಬ್ರಹಾಮನು ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅಂದು ಸೋದೋಮ್ ಗೋಮರ ಪಟ್ಟಣಕ್ಕೆ ವಕೀಲನಂತೆ ಮಧ್ಯಸ್ಥಿಕೆನಾಗಿ ಅಬ್ರಹಾಮನು ಬೇಡಿಕೊಂಡನು ಆ ಪಾಪದ ಪಟ್ಟಣಕ್ಕೋಸ್ಕರ. ಅದೇ ರೀತಿಯಾಗಿ ಯೇಸು ಸ್ವಾಮಿ ನಮಗೋಸ್ಕರ ಪರಲೋಕದಲ್ಲಿ ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡು ಬೇಡುವಂಥವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಮೋಸೆ. ಮೋಸೆ ಇಸ್ರಾಯೇಲ್ ಜನರಿಗೋಸ್ಕರ, ಇಸ್ರಾಯೇಲ್ ಜನರ ಪಾಪಗಳಿಗೋಸ್ಕರ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದನೆ ಎಂಬುದಾಗಿ ನಾವು ನೋಡಬೇಕಾದರೆ ವಿಮೋಚನ ಕಾಂಡ 32ನೇ ಅಧ್ಯಾಯ 31ರಿಂದ 32ರ ತನಕ ಓದುವುದಾದರೆ, ಆಗ ಮೋಸೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ, ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಸಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಂಥ ಒಬ್ಬ ಮಧ್ಯಸ್ಥಿಕ ವ್ಯಕ್ತಿ ಪ್ರಿಯರೇ ಮೋಸೆ. ಇಸ್ರಾಯೇಲ್ ಜನರು ಅವರಲ್ಲಿ ಯಾವ ಒಂದು ಒಳ್ಳೆಯ ಗುಣ ಇತ್ತು, ಅವರಲ್ಲಿ ಯಾವ ಒಂದು ಒಳ್ಳೆಯ ಗುಣವೂ ಸಹ ಇರಲಿಲ್ಲ. ಅಂಥ ಜನರಿಗೋಸ್ಕರ ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ. ಏನೆಂಬುದಾಗಿ ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ? ಸ್ವಾಮಿ, ನನ್ನ ಜನಗಳು ಆ ಪರಲೋಕ ರಾಜ್ಯಕ್ಕೆ ಹೋಗೋದು ಸಾಧ್ಯವಿಲ್ಲ ಅಂದರೆ ನಾನೂ ಸಹ ಪಟ್ಟಣಕ್ಕೆ ಬರುವುದಿಲ್ಲ, ನಾನೂ ಸಹ ಆ ಪರಲೋಕ ರಾಜ್ಯಕ್ಕೆ ಬರುವುದಿಲ್ಲ, ನನ್ನನ್ನು ಸಹ ಆ ಪಟ್ಟಣದಿಂದ ಹೊರಗಾಕು ಎನ್ನುವ ರೀತಿಯಲ್ಲಿ ಆತನು ಬೇಡಿಕೊಳ್ತಕ್ಕಂಥನಾಗಿದ್ದಾನೆ. ಎಂತಹ ಮಹಾನಾಯಕ, ಎಂತಹ ಮಹಾ ವ್ಯಕ್ತಿ ಮೋಸೆ ಎಂಬುದನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ಅರಿತುಕೊಳ್ಳಬಹುದಾಗಿದೆ ಪ್ರಿಯ ಕೇಳುಗರೆ. ಹಾಗಾದರೆ ಆ ಒಂದು ಪಟ್ಟಣದಲ್ಲಿ ಇದ್ದಂತಹ ಆ ಇಸ್ರಾಯೇಲ್ ಜನಗಳು ಮಾಡಿದಂತಹ ಅತಿ ದೊಡ್ಡ ಮಹಾಪಾಪ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆ ಮಹಾಪಾಪ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ವಿಮೋಚನ ಕಾಂಡ 32ನೇ ಅಧ್ಯಾಯ 2ರಿಂದ 5ರ ತನಕ ನಾವು ಓದುವುದಾದರೆ, ಅದಕ್ಕೆ ಆರೋನನು, ನಿಮ್ಮ ಎಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಜನರೆಲ್ಲರೂ ತಮ್ಮ ಕಿವಿಗಳಿರಿದ್ದ ಚಿನ್ನದ ಮುರುಹುಗಳನ್ನು ಕಿತ್ತು ಆರೋನನ ಬಳಿಗೆ ತಂದುಕೊಟ್ಟರು. ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಎರಕ ಉಯ್ಯಲಾಗಿ ಅವರು ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತದಿಂದ ಕರೆದುಕೊಂಡು ಬಂದ ದೇವರು ಎಂದು ಹೇಳಿದರು. ಆರುಣನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಯಹೋವನಿಗೆ ಉತ್ಸಾಹವಾಗಬೇಕು ಎಂದು ಪ್ರಕಟಿಸಿದನು. ಎಂತಹ ಒಂದು ಮಹಾಪಾಪಾಲ ಪ್ರಿಯ ಕೇಳುಗರೆ, ಐಗುಪ್ತ ದೇಶದಲ್ಲಿ 10 ಉಪದ್ರವಗಳು ಅವರ ಕಣ್ಣ ಮುಂದೆ ಬರತಕ್ಕಂಥದ್ದಾಗಿದೆ, ಐಗುಪ್ತರನ್ನು ಬಾಧಿಸ್ತಕ್ಕಂಥದ್ದಾಗಿದೆ. ಆದರೆ ಈ ಜನಗಳನ್ನು ಆ ಉಪದ್ರವಗಳು ಏನು ಮಾಡಲಿಲ್ಲ. ಎಂಥ ದೇವರು, ಅದ್ಭುತ ಮಾಡಿದಂಥ ದೇವರಿಗೆ ವಿರುದ್ಧವಾಗಿ ಒಂದು ಮಹಾಕಾರ್ಯವನ್ನು ಮಾಡ್ತಕ್ಕಂಥವರಾಗಿದ್ದಾರೆ, ಮಹಾಪಾಪವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಮೋಶೆ ದೇವರ ಬಳಿಯಲ್ಲಿ ಬೇಡುವಂಥವನಾಗಿದ್ದಾನೆ. ಪಾಪಿಗಳಿಗೋಸ್ಕರ, ಅವರಲ್ಲಿ ಯಾವ ಒಳ್ಳೆತನವೂ ಇಲ್ಲ, ಅಂಥವರಿಗೋಸ್ಕರ ಬೇಡತಕ್ಕಂಥನಾಗಿದ್ದಾನೆ. ಸ್ವಾಮಿ, ನನ್ನ ಹೆಸರನ್ನು ಜೀವದರ ಪಟ್ಟಿಯಿಂದ ತೆಗೆದುಹಾಕು ಎಂಬುದಾಗಿ. ಈ ರೀತಿಯಾಗಿ ಯೇಸು ಸ್ವಾಮಿ ಸಹ ಪರಲೋಕದಲ್ಲಿ ನಮಗೋಸ್ಕರ ಪ್ರಾರ್ಥಿಸ್ತಕ್ಕಂಥವನಾಗಿದ್ದಾನೆ, ಬೇಡಿಕೊಳ್ತಕ್ಕಂಥವನಾಗಿದ್ದಾನೆ. ನಮ್ಮಲ್ಲಿ ಯಾವ ಒಳ್ಳೆಯ ಗುಣ ಇದೆ ಪ್ರಿಯರೇ? ನಾವು ಇಸ್ರಾಯೇಲ್ ಜನಗಳ ರೀತಿಯಲ್ಲಿಯೇ ಜೀವಿಸ್ತಕ್ಕಂಥವರಾಗಿದ್ದೇವೆ. ನಮಗೆ ಅಂದು ಹೇಗೆ ಮೋಶೆ ದೇವರ ಬಳಿಯಲ್ಲಿ ಇಸ್ರಾಯೇಲ್ ಜನರಿಗೋಸ್ಕರ ಬೇಡಿಕೊಂಡನು, ಅದೇ ರೀತಿಯಾಗಿ ದೇವರು ಪರಲೋಕದಲ್ಲಿ ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ಬೇಡುವಂತವನಾಗಿದ್ದಾನೆ. ಇನ್ನೂ ಸಹ ಮುಂದೆ ಹೋಗಿ ಯಾವ ರೀತಿಯಲ್ಲಿ ಕ್ರಿಸ್ತನು ತಂದೆ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ಬೇಡುವಂಥವನಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ಮತ್ತೊಂದು ಉದಾಹರಣೆಯಿಂದ ನಾವು ನೋಡುವುದಾದರೆ, ಅಬ್ರಹಾಮನನ್ನು ನೋಡಿದವು, ಸೋದೋಮ್ ಗೊಮೊರ ಪಟ್ಟಣಕ್ಕೋಸ್ಕರ ಬೇಡಿಕೊಂಡನು. ಮೋಶೆ ಇಸ್ರಾಯೇಲ್ ಜನರಿಗೋಸ್ಕರ ಬೇಡಿಕೊಂಡನು. ನಂತರ ನಾವು ನೋಡ್ತಕ್ಕಂಥದ್ದು ಸ್ಟೆಫೆನನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಸ್ಟೆಫೆನನ ವಿಚಾರವಾಗಿ ನಾವು ನೋಡುವುದಾದರೆ ಅಪೊಸ್ತಲರ ಕೃತ್ಯಗಳು 7:59-60 ವಚನಗಳನ್ನು ನಾವು ನೋಡುವುದಾದರೆ, ಅವನು ಸ್ಟೆಫೆನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಒರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಆತ್ಮೀಯ ಪ್ರಿಯ ಕೇಳುಗರೆ, ಈ ಸ್ಟೆಫೆನನ ವಿಚಾರವಾಗಿ ನಾವು ಓದುವುದಾದರೆ, ಆತನು ಇಸ್ರಾಯೇಲ್ ಜನರಿಗೆ ಬೋಧನೆಯನ್ನು ಮಾಡ್ತಕ್ಕಂಥನಾಗಿದ್ದಾನೆ. ಯಾವ ರೀತಿಯಲ್ಲಿ ಅವರ ಪಿತೃಗಳು ಇದ್ದರು, ಯೇಸು ಸ್ವಾಮಿ ಯಾಕೆ ಬಂದನು, ಆತನು ಯಾಕೆ ಪುನರುತ್ಥಾನ ಆದನು, ಆತನು ನಮಗೋಸ್ಕರ ಏನು ಮಾಡ್ತಕ್ಕಂಥನಾಗಿದ್ದಾನೆ, ಆತನನ್ನು ನೀವು ಸಿಲುಬೆಗೆ ಹಾಕಿದರೆ ಯಾವ ಉದ್ದೇಶಕ್ಕೋಸ್ಕರ ಎಲ್ಲವನ್ನ ಹೇಳುತ್ತಿರಬೇಕಾದಂಥ ಸಂದರ್ಭದಲ್ಲಿ ಇಸ್ರಾಯೇಲ್ ಜನರು ಕೋಪ ಬರತಕ್ಕಂಥದ್ದಾಗಿದೆ. ಅಲ್ಲನ್ನು ಕಡಿದುಕೊಂಡು ಅವನು ಹೇಳಿದಂಥ ಮಾತನ್ನು ತಡೆದುಕೊಳ್ಳಲಾಗದೆ ಅವನ ಮೇಲೆ ಕಲ್ಲೆಸೆದು ಕೊಲ್ಲುವಂಥವರಾಗಿದ್ದಾರೆ. ಅಂತಹ ಜನರಿಗೋಸ್ಕರ ಸ್ಟೆಫೆನನ್ನು ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ. ಏನೆಂಬುದಾಗಿ ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ? ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಒರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ. ಎಂತಹ ಒಂದು ಮಧ್ಯಸ್ಥಿಕೆಯ ಪ್ರಾರ್ಥನೆ ಪ್ರಿಯರೇ, ಎಂತಹ ಒಂದು ಬೇಡಿಕೆ ಅಲ್ಲ ಪ್ರಿಯ ಕೇಳುಗರೆ. ಅವನಿಗೆ ಉಪದ್ರವವನ್ನು ಮಾಡಿದರು, ಅವನನ್ನು ಮರಣ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಸಾಯಬೇಕಾದಂಥ ಸಂದರ್ಭದಲ್ಲೂ ಸಹ ಸ್ಟೆಫೆನನು ಈ ಒಂದು ಪಾಪದಿಂದ ಜೀವಿಸುವಂತಹ ಜನರಿಗೋಸ್ಕರ ಬೇಡ್ಕೊಳ್ತಕ್ಕಂಥವನಾಗಿದ್ದಾನೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಹಾ ಯಾಜಕ, ದೊಡ್ಡ ವಕೀಲ, ತಂದೆಯ ಬಲಪಾಸದಲ್ಲಿ ಕುಳಿತಿರ್ತಕ್ಕಂಥ ಯೇಸು ಸ್ವಾಮಿ ಈ ಲೋಕದಲ್ಲಿ ಕಲ್ವಾರಿ ಸಿಲುಬೆಯಲ್ಲಿ ಪ್ರಾಣ ಹೋಗುವಂತಹ ಸಮಯದಲ್ಲೂ ಸಹ ಆತನು ಬೇಡಿಕೊಳ್ತಕ್ಕಂಥವನಾಗಿದ್ದಾನೆ. ತಂದೆಯೇ, ಇವರು ಏನು ಮಾಡುತ್ತಾರೆ ಎಂಬುದಾಗಿ ಅರಿಯರು, ಇವರನ್ನು ಸಮಿಸು ಎಂಬುದಾಗಿ ಯೇಸು ಸ್ವಾಮಿ ಬೇಡಿಕೊಳ್ತಕ್ಕಂಥವನಾಗಿದ್ದಾನೆ. ತಂದೆಯೇ, ಇವರನ್ನು ಸಮಿಸು, ತಾವು ಏನು ಮಾಡುತ್ತೇವೆ ಎಂಬುದಾಗಿ ಅರಿಯರು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾರಿಗೋಸ್ಕರ? ಎಲ್ಲವನ್ನ ತಿಳಿದುಕೊಂಡು ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲಾ ವಿಚಾರವನ್ನು ತಿಳಿದುಕೊಂಡಿರತಕ್ಕಂತಹ ಇಸ್ರಾಯೇಲ್ ಜನಗಳು, ತನ್ನ ಸ್ವಂತ ಜನಗಳು, ಮತ್ತು ಪಿಲಾತ, ಆತನ ಹೆಂಡತಿಗೆ ಆ ರಾತ್ರಿಯಲ್ಲಿ ಕನಸಿನಲ್ಲಿ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ಆ ಮಗನನ್ನ, ಆ ಒಂದು ವ್ಯಕ್ತಿಯನ್ನ ಏನು ಮಾಡಬೇಡ ಎಂಬುದಾಗಿ. ಅಂತಹ ಒಬ್ಬ ವ್ಯಕ್ತಿ ಅಂತಹ ಒಂದು ವಿಚಾರವನ್ನು ತಿಳಿಸಿಕೊಟ್ಟಂತಹ ಆ ಪಿಲಾತನು ಸಹ ಕೈ ತೊಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಯೇಸು ಸ್ವಾಮಿಯನ್ನು ಸಿಲುಬೆಗೆ ಹಾಕಲು ಮುಂದೆ ಬರತಕ್ಕಂಥವನಾಗಿದ್ದಾನೆ. ಅಂತ ಜನರನ್ನು ನೋಡಿ ಯೇಸು ಸ್ವಾಮಿ ಬೇಡುವಂಥವರಾಗಿದ್ದಾರೆ, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ. ಏನೆಂಬುದಾಗಿ ನಾವು ನೋಡುವುದಾದರೆ, ತಂದೆಯೇ, ಅವರು ಏನು ಮಾಡ್ತಾರೆ ಎಂಬುದಾಗಿ ಹರಿಯರು ಅವರನ್ನು ಸಮಿಸು ಎಂಬುದಾಗಿ. ಎಂತಹ ಪ್ರಾರ್ಥನೆ ಎಲ್ಲ ಪ್ರಿಯ ಕೇಳುಗರೆ. ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತು ಅಬ್ರಹಾಮನು ಹೇಗೆ ಆ ಸೋದೋಮ್ ಗೋಮುರ ಪಟ್ಟಣ, ಅತಿ ಘೋರವಾದಂಥ ಪಾಪದಿಂದ ಕೂಡಿರತಕ್ಕಂಥ ಪಟ್ಟಣಕ್ಕೋಸ್ಕರ ಮಧ್ಯಸ್ಥಿಕೆ ವಹಿಸಿ ಬೇಡಿಕೊಂಡನು, ಅದೇ ರೀತಿಯಾಗಿ ಯೇಸು ಸ್ವಾಮಿ ಅತೀ ಪಾಪದಿಂದ ಕೂಡಿರತಕ್ಕಂತಹ ಈ ಲೋಕಕ್ಕೋಸ್ಕರ ಬೇಡುವಂತೆ ಅವನಾಗಿದ್ದಾನೆ. ಹೇಗೆ ಮೋಶೆ ಇಸ್ರಾಯೇಲ್ ಜನಗಳು ಅವರಲ್ಲಿ ಯಾವ ಒಳ್ಳೆತನವೂ ಸಹ ಇರಲಿಲ್ಲ, ಆದರೂ ಸಹ ಅವರಿಗೋಸ್ಕರ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಿದನು. ಅದೇ ರೀತಿಯಾಗಿ ಯೇಸು ಸ್ವಾಮಿಯು ಸಹ ನಮ್ಮಲ್ಲಿ ಯಾವ ಒಳ್ಳೆತನವೂ ಸಹ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳಾಗಿದ್ದೇವೆ ನಾವು, ನಮಗೋಸ್ಕರ ಬೇಡುವಂತವನಾಗಿದ್ದಾನೆ. ಅದೇ ರೀತಿಯಾಗಿ ಸ್ಟೆಫನನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನನ್ನು ಉಪದ್ರವ ಪಡಿಸಿದಾಗಲೂ ಸಹ ಸ್ವಾಮಿ ಅವರ ಪಾಪಗಳನ್ನು ಅವರ ಮೇಲೆ ಹಾಕಬೇಡಿ ಎಂಬುದಾಗಿ ಬೇಡಿಕೊಂಡನು. ಅದೇ ರೀತಿಯಾಗಿ ಯೇಸು ಸ್ವಾಮಿ ಸಹ ಬೇಡುವಂತವರಾಗಿದ್ದಾರೆ, ಸ್ವಾಮಿ ಅವರ ಪಾಪಗಳನ್ನು ನಾವು ಒತ್ತುಕೊಂಡಿದ್ದೇನೆ, ದಯವಿಟ್ಟು ಅವರನ್ನ ಏನು ಮಾಡಬೇಡ, ಅವರನ್ನು ಸಮಿಸು ಎಂಬುದಾಗಿ ಬೇಡುವಂತವನಾಗಿದ್ದಾನೆ. ಇನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸ್ವತಃ ಯೇಸು ಸ್ವಾಮಿಯ ಕಲ್ವಾರಿ ಸಿಲುಬೆಯಲ್ಲಿ ಎಲ್ಲಾ ನೋವುಗಳನ್ನು ಒತ್ತಿಕೊಂಡು ತನ್ನ ಸ್ವಂತ ಜನರಿಗೋಸ್ಕರ ಬೇಡುವಂತವನಾಗಿದ್ದಾನೆ. ಅವರು ಏನು ಮಾಡುತ್ತಾರೆ ಎಂಬುದಾಗಿ ಹರಿಯರೋ ಅವರನ್ನು ಸಮಿಸು ಎಂಬುದಾಗಿ. ನಿಜವಾಗ್ಲೂ ಅವರು ಏನು ಮಾಡುತ್ತಾರೆ ಎಂಬುದಾಗಿ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಾ? ಆದರೆ ಯೇಸು ಸ್ವಾಮಿಯ ಪ್ರಾರ್ಥನೆ ನೋಡಿ ಪ್ರಿಯರೇ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಆತನು ತಂದೆಯ ಬಲಪಾಸದಲ್ಲಿ ಕುಳಿತು ಬೇಡುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಹೌದು, ಯೇಸು ಸ್ವಾಮಿ ನನಗೋಸ್ಕರ ತಂದೆಯ ಬಲಪಾಸದಲ್ಲಿ ಕುಳಿತು ಬೇಡುವವನಾಗಿದ್ದಾನೆ. ನಾನು ನನ್ನ ಪಾಪಗಳನ್ನು ಬಿಟ್ಟು ಮನ ತಿರುಗಬೇಕು, ನನ್ನ ಮಹಾಯಾಜಕನ ಬಳಿಯಲ್ಲಿ ನನ್ನ ಪಾಪಗಳನ್ನು ಹೇಳಿ ಬಿಟ್ಟು ಬಿಡಬೇಕೆಂಬುದಾಗಿ ನೀವು ನೆನೆಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನಮ್ಮ ಮಧ್ಯಸ್ಥಿಕನು ನೀನಾಗಿದ್ದೀಯ, ತಂದೆಯ ಬಲಪಾಸದಲ್ಲಿ ಕುಳಿತು ನೀ ಬೇಡುವಂಥ ದೇವರಾಗಿದ್ದೀಯ ಸ್ವಾಮಿ. ಹೌದು ದೇವ, ನಮ್ಮ ಪಾಪಗಳು ನಿನ್ನ ಮುಂದೆ ಹರಿಕಿಡುವಾಗ ಪರಲೋಕದ ದೇವರು ನೀನು ನಮ್ಮ ಪಾಪಗಳನ್ನು ಸಮಿಸಿ ಸ್ವಾಮಿ, ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವ ಹಾಗೆ ನಡೆಸು ಸ್ವಾಮಿ. ವಿಶೇಷವಾಗಿ ಈ ದಿನದಲ್ಲಿ ಸ್ವಾಮಿ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಹೌದು, ನಮ್ಮ ಮಹಾಯಾಜಕನಿದ್ದಾನೆ, ನಮಗೋಸ್ಕರ ಬೇಡುವವನಾಗಿದ್ದಾನೆ ಎಂಬುದಾಗಿ ಯಾರೆಲ್ಲ ನಿನ್ನ ಬಳಿಗೆ ಬಂದು ಪಾಪಗಳನ್ನ ಹರಿಕಿಡತಕ್ಕಂಥವರಾಗಿದ್ದಾರೋ ಅವ್ರನ್ನ ಸಮಿಸಿ ಸ್ವಾಮಿ, ಪರಲೋಕ ರಾಜ್ಯಕ್ಕೆ ನೀನು ಅವರನ್ನ ಬಾಧ್ಯಸ್ಥಪಡಿಸು ಸ್ವಾಮಿ. ಪ್ರತಿಯೊಬ್ಬ ಪಾಪಿಯು ಮನ ತಿರುಗುವಂತಹ ಅವಕಾಶವನ್ನು ನೀನು ಒದಗಿಸಿಕೊಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡುವಂತೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.